ಇಂದಿನ ಫೀಬಾ ಸಂದರ್ಶನ ನೇರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ಎನೋಶ್. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ ತಿಂಗಳಲ್ಲಿ ಜನರನ್ನು ತುಂಬ ಕಾಡುವಂಥ ಒಂದು ಬಾಧೆ ಅಂದರೆ ಅದು ಎಕ್ಸಾಮ್ಸು. ಆದರೆ ಅದಕ್ಕಿಂತ ಜಾಸ್ತಿ ಜ್ವರವನ್ನು ಹುಟ್ಟಿಸುವಂಥ ಇನ್ನೊಂದಿದೆಯಲ್ಲ, ಅದು ಚುನಾವಣೆ. ಈ ದಿನ ನಾವು ಎಲೆಕ್ಷನ್ಸ್, ಮೈ ರೈಟ್ ಅಥವಾ ಚುನಾವಣೆ ನನ್ನ ಹಕ್ಕು ಅನ್ನುವಂಥ ವಿಷಯದ ಕುರಿತು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ಈ ದಿನ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲು ನನ್ನೊಂದಿಗೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಶ್ರೀಯುತ ಕಿರಣ್ ರವರಿದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ.
ಧನ್ಯವಾದ ಅನುಶ್.
ಕಿರಣ್ ರವರೇ, ಮೊದಲನೆಯ ಪ್ರಶ್ನೆ, ಇಡೀ ವಿಶ್ವಾದ್ಯಂತ ಎಲೆಕ್ಷನ್ಸ್ ನಡೆಯುವಾಗ ಹೆಚ್ಚಾದ ಗಮನವನ್ನು ಸೆಳೆಯದಿರುವಂತಹ ಒಂದು ಪ್ರಕ್ರಿಯೆ, ಭಾರತದಲ್ಲಿ ಎಲೆಕ್ಷನ್ಸ್ ನಡೆಯುವಾಗ ಅದು ಹೆಚ್ಚಾದ ಗಮನವನ್ನು ಸೆಳೆಯುತ್ತೆ, ಯಾಕೆ?
ಒಂದು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಮ್ಮ ಭಾರತ ದೇಶ ಇಟ್ಸ್ ಅ ಬಿಗ್ಗೆಸ್ಟ್ ಡೆಮೊಕ್ರಸಿ, ಅಂದರೆ ದೊಡ್ಡ ಒಂದು ಪ್ರಜಾಪ್ರಭುತ್ವದ ಒಂದು ಶಕ್ತಿ. ಅದು ಇನ್ನೂ ಅದು ಸ್ವಲ್ಪ ವಿವರಿಸ್ಬೇಕು ಅಂತಂದರೆ ನೋಡಿ, ಇವಾಗ ಯುರೋಪ್ ಖಂಡ ಮತ್ತು ಅಮೇರಿಕಾ ಮತ್ತು ಈ ಕಡೆ ಇವನ್ ರಷ್ಯಾ, ಈ ಒಂದು ಎಲ್ಲ ಒಂದು ಕಂಟ್ರೀಸ್ನೆಲ್ಲ ಸೇರಿಸ್ಬಿಟ್ಟು ನೀವು ಎಲೆಕ್ಷನ್ ಮಾಡೋದು ಒಂದೇ, ನಮ್ಮ ಭಾರತ ದೇಶದ ಒಂದು ಎಲೆಕ್ಷನ್ನ ನೀವು ಕಂಡಕ್ಟ್ ಮಾಡೋದು ಒಂದೇ.
ಅಂದರೆ ಏನು ಗೊತ್ತಾ, ಇಲ್ಲಿ ಆ್ಯಕ್ಚುಲಿ ನನಗೆ ನೋಡಿ, ಪಾಪ್ಯುಲೇಷನ್ ಲೆವೆಲಲ್ಲಿ ನೋಡೋಕ್ಕೆ ಹೋದರೆ ನಾವು ಚೈನಾಗಿಂತ ಹೆಚ್ಚಿನ ಡಿಫ್ರೆನ್ಸಲ್ಲಿ ಏನೂ ಇಲ್ಲ. ಆದರೂ ಎಲೆಕ್ಷನ್ಸ್ ಆಗಬೇಕಾದ್ರೆ ಮಾತ್ರ ಭಾರತದಲ್ಲಿ ಹೆಚ್ಚು ಸದ್ದು ಮಾಡುತ್ತೆ.
ಹೌದು, ಯಾಕೆಂದ್ರೆ ಅದೇ ನಾನು ಹೇಳಿದ್ನಲ್ಲ, ಸಿ ನಮ್ಮದು ಒಂದು ದೊಡ್ಡ ಪ್ರಜಾಪ್ರಭುತ್ವ. ಆಮೇಲೆ ಹೇಳಬೇಕು ಅಂತಂದರೆ ನಾವು ಅಷ್ಟು ಜಾಗೃತವಾಗಿ ಇದ್ದೀವಿ ಅಂತ ಹೇಳ್ಬೋದು. ಎಲ್ಲರೂ ದೇ ಬಿಕಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಪೊಲಿಟಿಕಲ್ ಇದು. ಯಾಕಂದರೆ ಸುಮಾರು ಆಲ್ಮೋಸ್ಟ್ ಪ್ರತಿಯೊಬ್ಬರು ಯಾರನ್ನ ನೀವು ಒಂದು ಇದರಲ್ಲಿ ಕೇಳಿ, ಸೋಷಲ್ ಅಂದರೆ ರೂರಲ್ ಇದರಲ್ಲಾಗಿರಲಿ, ಏನೋ ನಮಗೆ ಇವ್ರು ಗೊತ್ತಿದ್ದಾರೆ ಅಂದರೆ ಪೊಲಿಟಿಕಲ್ ಫಿಗರ್ ಅವ್ರು ಗೊತ್ತಿದ್ದಾರೆ, ನಾವು ಅವ್ರಿಗೆ ರಿಲೇಟೆಡು ಅಂದರೆ ಅಲ್ಲಿನೂ ಕ್ಯಾಂಪೇನ್ ಮಾಡುವಷ್ಟು ಒಂದು ಜನ ಅನ್ನುವಂಥದ್ದಿದ್ದಾರೆ. ಒಂದು ರೂರಲ್ ಏರಿಯಾದಲ್ಲಿ
ಹೇಗೋ ಒಂದು ವೈಯಕ್ತಿಕ ಒಂದು ಟಚ್ ಇರುತ್ತೆ ಅನ್ನುವಂಥ.
ಆ್ಯಂಡ್ ಅದು ಇತ್ತೀಚಿನ ಒಂದು ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಬೇರೆ ಒಂದು ಎನ್ ಜಿ ಓಸ್ ಕೂಡ ಇನ್ವಾಲ್ವ್ ಆಗಿಬಿಟ್ಟು, ಅಂದರೆ ದೇ ಹ್ಯಾವ್ ಟೇಕನ್ ಪೊಲಿಟಿಕಲ್ ಸ್ಟ್ಯಾಂಡ್ಸ್. ಸೊ ಹಂಗಾಗಿ ಅದು ಏನಾಗ್ಬಿಟ್ಟಿದೆ, ಹೆಚ್ಚಿನ ಒಂದು ಜನರು ನಮ್ಮ ಈ ಒಂದು ರಾಜಕೀಯ ಒಂದು ಇದರಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ.
ಸೊ ಹಂಗಾಗಿ
ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಆ್ಯಂಡ್ ಸ್ಟ್ಯಾಂಡ್ ತಗೋಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಪ್ರತಿಯೊಬ್ಬರು ದೇ ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್, ಐದರ್ ರೈಟ್ ಆರ್ ಲೆಫ್ಟ್ ಸೆಂಟರ್ ಅಂತ ದೇ ಹ್ಯಾವ್ ಟು ಟೇಕ್. ಸೊ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಇಟ್ಸ್ ಬೇಸಿಕಲಿ ಏನಂತಂದ್ರೆ, ಇದು ಬರೀ ಇವಾಗ ರಾಜಕೀಯ ಭಾರತ ದೇಶದಲ್ಲಿ ಏನಾಗಿದೆ, ಒಂದು ರಾಜಕೀಯ ಪಕ್ಷಗಳ ಒಂದು ವಿಚಾರ ಒಂದೇ ಆಗಿಲ್ಲ.
ಓಕೆ,
ಇದು ಒಂಥರ ಜನರ ಒಂದು ಸಾಮಾನ್ಯ ಜನರ ಮಟ್ಟಿಗೂ ಅದು ಇಳಿದು ಬಿಟ್ಟಿದೆ, ಅದು ಬಂದಿದೆ. ಅದು
ಅಂದ್ರೆ ಎಲ್ಲೋ ಒಂದ್ ಕಡೆ ಈವನ್ ಭಾವನೆಗಳಲ್ಲೂ ಸಹ ಅದು ಬರ್ತೋಗ್ಬಿಟ್ಟಿದೆ ಅಂತ ಅನಿಸ್ತದೆ.
ಅದು ಕರೆಕ್ಟ್. ಅದು ಆಮೇಲೆ ಇನ್ನೂ ಒಂದು ವಿಚಾರವೂ ಏನಂತಂದ್ರೆಗಿನ, ಜನರು ಕೂಡ ಜಾಗೃತರಾಗಿದ್ದಾರೆ ವಿಷಯಗಳಿಗೆ, ವಿಚಾರಗಳಿಗೆ ಜಾಗೃತ ಆಗಿದ್ದಾರೆ. ಇವಾಗ ನಾವು ನೋಡ್ತೀವಿ ಎಷ್ಟೊಂದು ಡಿಬೇಟ್ಸ್ ಕೂಡ ಒಂದು ಪೊಲಿಟಿಕಲ್ ಸೆಂಟರ್ ಸ್ಟೇಜ್ ಆಗ್ಬಿಟ್ಟಿದೆ. ಅದು ಈ ಒಂದು ಇವಾಗ ಏನೋ ಬೇರೆ ಒಂದು ಸಾಮಾಜಿಕ ಒಂದು ವಿಚಾರ ತಗೊಂಡು ನಾವು ಏನೋ ಒಂದು ಡಿಬೇಟ್ ಮಾಡೋಕ್ಕೆ ಹೋದ್ರೂ ಸಹ ಅದು ಮತ್ತೆ ಒಂದು
ರಾಜಕೀಯ
ಇದಕ್ಕೆ ಬಂದ್ಬಿಡುತ್ತೆ. ಅದು ಕಾಲೇಜಲ್ಲಿ ಆಗಿರಲಿ, ಬೇರೆ ಯಾವುದೇ ಒಂದು ಸಮಾಜದ ಒಂದು ಇದನ್ನೇ ಇಟ್ಕೊಂಡ್ರು ಸಹ ಅದು ರಾಜಕೀಯಕ್ಕೆ ಬರ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಒಳ್ಳೆಯದು, ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕಂದರೆ ನಾವು ವೋಟ್ ಮಾಡೋವಂಥದ್ದು ಏನಿದೆ, ವೋಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ನಾವು ಏನಕ್ಕೋಸ್ಕರ ವೋಟ್ ಮಾಡ್ತಾ ಇದ್ದೀವಿ, ಯಾವ ವಿಚಾರಕ್ಕೋಸ್ಕರ ವೋಟ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ಹಂಗೆ ನೋಡಕ್ಕೆ ಹೋದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಜಾತಿ ಪ್ರಭಾವಕ್ಕೆ ಒಳಗಾಗ್ತೀವಿ, ಇಲ್ಲ ವ್ಯಕ್ತಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತೀವಿ, ಅಂದರೆ ಅಕಲ್ಟ್ ವ್ಯಕ್ತಿ ಅಕಲ್ಟ್ ಒಂದು, ಮತ್ತಿಲ್ಲಾಂದರೆ ಪಕ್ಷದ ಒಂದು ವಿಚಾರಕ್ಕೆ ಪ್ರಭಾವ ಬೀರುತ್ತೆ. ಬಟ್ ನಮ್ಮ ಒಂದು ಅಭಿವೃದ್ಧಿ ಇದು ಅಭಿವೃದ್ಧಿ ಆಗಬೇಕು, ಮತ್ತು ನಮ್ಮ ಒಂದು ಮಕ್ಕಳು ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂಥ ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ವಿಚಾರ ಯಾವ ಒಂದು ಇದನ್ನೇನು ನಾವು ಏನು ಸಾಧನೆ ಮಾಡಬೇಕಾಗಿದೆ, ಒಂದು ನಮ್ಮೊಂದು ವೋಟಿಂಗ್ನಿಂದ ಏನು ಆಗಬೇಕಾಗಿದೆ, ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ವೋಟ್ ಮಾಡೋದಾದರೆ ಉತ್ತಮ. ಬಟ್ ಅದು ಆಗಬೇಕು ಅಂತಂದರೆ ನೀವು ನಿಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ಅನ್ನೋಂಥದ್ದು ನೀವು ತಿಳ್ಕೊಂಡಿರಬೇಕು,
ಗೊತ್ತಿರಬೇಕು. ಎಲ್ಲೋ ಒಂದು ಕಡೆ ನೀವು ಹೇಳಿದಾಗ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗ್ತಾರೆ ಅಂದಾಗ ಈ ಹಣ ಮತ್ತು ಈ ಫ್ರೀ ಬೀಸ್ ಅಂತಾರಲ್ಲ, ಅದು ಸಿಗತ್ತೆ ಇದು ಸಿಗತ್ತೆ, ಅದಕ್ಕೋಸ್ಕರನೂ ಕೆಲವರು ಒಳಗಾಗುವಂಥದ್ದು ಸಹಜವಾಗಿ ಅಂದ್ಕೊಳ್ತೇನೆ.
ಖಂಡಿತ ಖಂಡಿತ ಅದು ಇದ್ದೇ ಇದೆ. ಬಟ್ ಏನಂತಂದರೆ ಇವಾಗ ನೀವು ಫ್ರೀ ಬೀಸ್ ಅಂತ ಹೇಳಿದ್ರಿ, ಆಮೇಲೆ ಕೆಲವೊಂದು ರಿಸರ್ವೇಷನು ಅಂಥ ವಿಚಾರಗಳು ಬರ್ತವೆ. ಬಟ್ ನಾವು ಯೋಚನೆ ಮಾಡಿದಾಗ ನಮಗದು ಒಂದು ನಿಲುವನ್ನು ತಗೊತೀವಿ ನಾವು. ಬಟ್ ಆದರೆ ನಾವು ಭಾರತದ ಒಂದು ಇತಿಹಾಸ ನೋಡ್ಕೊಂಬಂದಾಗ ಒಂದು ಸೊಸೈಟಿ ಇಟ್ ವಾಸ್ ಅಪ್ರೆಸ್ಡ್, ಸಾರಿ ಸಪ್ರೆಸ್ಡ್. ಸೊ ಹಂಗಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ನಾವು ಇದು ಕೊಡಬೇಕು ಅಂತಂದ್ರಿಗಿನ ಅಲ್ಲಿ ಅದು ಏನು ಸಾಮಾಜಿಕ ನ್ಯಾಯ ಅನ್ನೋಂಥದ್ದೇನಿದೆ ಅದಕ್ಕೆ ನಾವು ಕೆಲವೊಂದು ವರ್ಷಗಳವರೆಗೂ ವಿ ಹ್ಯಾವ್ ಟು ಡೂ ದ್ಯಾಟ್. ಆ್ಯಂಡ್ ಇವಾಗ ಫ್ರೀ ಬೀಸ್ ಅಂತಂದ್ರೂ ಒಪ್ಕೊಳ್ಳೋಣ ಕೆ ಅದಕ್ಕೆ ನಷ್ಟ ಇದೆ ಅಂತಂದ್ಬಿಟ್ಟು, ಬಟ್ ಆದ್ರೂ ಅಲ್ಲಿ ಏನಾಗ್ತಾ ಇದೆ ಬಡವ್ರಿಗೆ ಅದು ಅಂದರೆ ತೀರಾ ಬಡವ್ರಿಗೆ
ಅಂದರೆ ನೀವು ಏನು ಹೇಳಕ್ಕೆ ಬಂದಿರೋ ನಂಗೆ ಅರ್ಥ ಆಗುತ್ತೆ. ಇವಾಗ ಅದು ಬಡವ್ರಿಗೆ ಬಹಳ ಉಪಯೋಗ ಆಗ್ತದೆ. ಆ್ಯಕ್ಚುಯಲಾಗಿ ನಾವು ನೋಡೋಕೆ ಹೋದರೆ ನಮ್ಗೆ ಇದೆಲ್ಲನೂ ಅದೇ ರೀತಿಲಿ ಸಿಗಬೇಕಲ್ವಾ? ಇವಾಗ ಒಂದು ಸರ್ಕಾರ ಮಾಡೋ ಅಂತವರು ನಮಗೆ ಅದೆಲ್ಲವನ್ನು
ಅನುಕೂಲ
ಮಾಡ್ಕೊಡ್ ಮೂಲಭೂತವಾದಂತ ಅನುಕೂಲಗಳು
ಅದೇ
ಅದು ನಮಗೆ ಬೈ ಡಿಫಾಲ್ಟ್ ಸಿಗಬೇಕಾಗಿತ್ತು.
ಖಂಡಿತ ಅದು ಒಪ್ಕೊಳ್ಳೋಂಥ ಮಾತಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆದರೆ ಏನಾಗಿದೆ ಅದು ಸಿಗಬೇಕು ಅಂತಂದ್ರಿಗಿನ ನಾವು ಇಟ್ಸ್ ಸ್ಟ್ರಕ್ಚರಲ್ ಇದಾಗೋಗಿದೆ, ಅದು ಸಿಸ್ಟಮ್ಮೇ ಒಂಥರ ಸ್ವಲ್ಪ ಚೇಂಜ್ ಆಗಬೇಕಾಗಿದೆ. ಸೊ ವೆನ್ ವಿ ಬಿಕಮ್ ಒಂದು ಅವೇರ್ನೆಸ್ ಇರುವಂಥ ಒಂದು ಸೊಸೈಟಿ ಆದಾಗ ನಾವು ಆರಿಸಿ ಕಳಿಸುವಂಥ ನಮ್ಮ ಒಂದು ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ಸಹ ಅಂಥವರೇ ಇರ್ತಾರೆ, ಅಂದರೆ ಜನರಿಗೋಸ್ಕರ ಕೆಲಸ ಮಾಡುವಂಥವ್ರು ಇರ್ತಾರೆ. ಸೊ ಅವಾಗ ಅವ್ರು ಯಾವಾಗ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡಿದಾಗ ನ್ಯಾಚುರಲಿ ನೀವು ಹೇಳ್ದಂಗೆ ಇವತ್ತೆಲ್ಲ ನಾಳೆ ಅಂಥ ಒಂದು ಫೆಸಿಲಿಟೀಸ್ ಅನ್ನೋದು ಬರುತ್ತೆ. ಬಟ್ ನಮ್ಮ ಸಿಸ್ಟಮ್ ಏನಾಗಿದೆ, ವೋಟಿಂಗ್ ಹಿಂದೆ ಒಂದು ಕೊಡುವಂಥ ಒಂದು 500 ರೂಪಾಯಿಗೋಸ್ಕರ ಆಸೆ ಬಿದ್ದು ಯಾರು ನಾವು ಆರಿಸ್ತೇವೆ, ಅಥವಾ ವ್ಯಕ್ತಿ ಬಂದು ಹೇಳಿದರು ಇನ್ನು ಯಾರೋ ಬಂದು ಇದು ಮಾಡಿದರು ಅಂತೇಳ್ಬಿಟ್ಟು ನಾವು ಒಂಥರ ನಾಟ್ ಕ್ವಾಲಿಫೈಡ್ ಅಂಥ ವ್ಯಕ್ತಿಗಳನ್ನ ನಾವು ಆರಿಸಿ ಕಳಿಸ್ತೀವಿ. ಸೊ ಅಂತ ಆಗ ಏನಾಗುತ್ತೆ, ನ್ಯಾಚುರಲಿ ದೇ ವರ್ಕ್ ಫಾರ್ ದೇರ್ ಸೆಲ್ಫ್ ಇಂಟ್ರೆಸ್ಟ್. ಸೊ ಸಮಾಜಕ್ಕಂತೂ ಅವ್ರು ಕೆಲಸ ಮಾಡಲ್ಲ. ಸೊ ದೆನ್ ವಿ ಕಾಂಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಥಿಂಗ್ಸ್.
ಕರೆಕ್ಟ್ ಕರೆಕ್ಟ್. ಸೊ ಅಲ್ಲಿಗೆ ನನ್ನ ಮುಖ್ಯವಾದ ಪ್ರಶ್ನೆ, ಒಬ್ಬ ಪ್ರಜೆ ಯಾಕೆ ಮತವನ್ನು ಹಾಕಬೇಕು?
ಇದೇ ಇದಕ್ಕೋಸ್ಕರ ಏನಂತಂದರೆ, ಒಂದು ಹೇಳಬೇಕು ಅಂತಂದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಇಫ್ ಯು ಆರ್ ಅಬೌವ್ 18 ಆ್ಯಂಡ್ ಇಫ್ ಯು ಆರ್ ಅನ್ ಇಂಡಿಯನ್ ಸಿಟಿಸನ್ ಅಂತಂದರೆ ಯು ಕ್ಯಾನ್. ಬಟ್ ಅಫ್ಕೋರ್ಸ್ ಒಂದು ರಿಕ್ವೈರ್ಮೆಂಟ್ ಇದೆ, ದಟ್ ಏನಂತಂದರೆ ಯು ಶುಡ್ ಗೆಟ್ ರಿಜಿಸ್ಟರ್ಡ್ ಆ್ಯಸ್ ಎ ವೋಟರ್, ಯು ಶುಡ್ ಗೆಟ್ ಎನ್ರೋಲ್ಡ್.
ಕರೆಕ್ಟ್.
ಸೊ ಅದಾಯಿತು ಅಂತಂದ್ರಿಗಿನ ಯು ಹ್ಯಾವ್ ಎವ್ರಿ ರೈಟ್ ಟು ವೋಟ್, ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದೇನಂದ್ರೆ ನಾವು ಯಾಕೆ ಹಾಕಬೇಕು, ಕೆಲವರಿಗೆ ಒಂಥರ ನಿರಾಸಕ್ತಿ ಅದು ಏನಂತಂದರೆ ನಾವು ವೋಟ್ ಹಾಕಿದ್ರು ನಡೀತದೆ, ವೋಟ್ ಹಾಕಲಿಲ್ಲ ಅಂದ್ರೂ ನಡೀತದೆ ಅನ್ನೋಂಥ
ಉಪಯೋಗ ಇಲ್ಲ.
ಬಟ್ ಇವಾಗ ರೀಸೆಂಟಾಗಿ ಎಲೆಕ್ಷನ್ ನಡೀತಲ್ವಾ, ಸ್ಟೇಟ್ ಎಲೆಕ್ಷನು, ಅದರಲ್ಲಿ ಇವರು ಸೌಮ್ಯ ರೆಡ್ಡಿ ಅವ್ರು ಎಷ್ಟು ಓಟಲ್ಲಿ ಸೋತರು, 16 ಎಷ್ಟೋ ಇದೆ.
ಹೌದು.
ಬಟ್ ಅಫ್ಕೋರ್ಸ್ ಅವರು ಕೋರ್ಟ್ ಹೋಗಿದ್ದಾರೆ, ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಆ 16 ಜನ ವೋಟ್ ಹಾಕಿಲ್ಲ
ಅಂದ್ರೆ ಆ ಸಣ್ಣ ಡಿಫ್ರೆನ್ಸ್ ಕೂಡ ಭಯಂಕರ ವ್ಯತ್ಯಾಸ ಮಾಡುತ್ತೆ.
ಹೌದು. ಇಲ್ಲಿ ನಮಗ್ ಗೊತ್ತಿರೋಂಗೆ 16 ಇನ್ನೂ ಇರ್ಬೋದು, ಪಂಚಾಯತಿ ಲೆವೆಲ್ ಅಲ್ಲಿ ಇಲ್ಲಾದ್ರೂ ಒಂದೆರಡು ಓಟ್ಗಳಲ್ಲೇ ಆಗಿರ್ಬೋದು. ಸೊ ಎವ್ರಿ ವೋಟ್ ಕೌಂಟ್ಸ್. ಸೊ ನೀವು ಇನ್ನೊಂದು ನಾವು ನೋಡ್ತೇವೆ, ಬಹಳ ಎಲ್ಲಾರು ಕಂಪ್ಲೇಂಟ್ ಮಾಡ್ತಾರೆ, ಏ ನಮ್ಮ ಎಮ್ ಎಲ್ ಎ ಕೆಲಸ ಮಾಡಿಲ್ಲ, ನಮಗೆ ಏನೋ ನೀರು ಬರೋಂಗ್ ಮಾಡಿಲ್ಲ, ರೋಡ್ ಹಾಕಿಲ್ಲ, ಅದಾಕಿಲ್ಲ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇಲ್ಲ ಕೌನ್ಸಿಲರ್ ಅವರಲ್ಲೂ ಹೇಳ್ತಾರೆ ಏನು ಕೆಲಸ ಮಾಡಲ್ಲ ಹಂಗಂತ. ಬಟ್ ನಿಮ್ಮ ಕೈಯಲ್ಲಿದೆ, ನೀವು ಸರಿಯಾದ ವ್ಯಕ್ತಿಗೆ. ಎಷ್ಟೋ ಸಲ ನಾವು ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ಹಿಸ್ಟ್ರಿಯಲ್ಲಿ ನಾವು ನೋಡಿದಾಗ ಮನಮೋಹನ್ ಸಿಂಗ್ ಅಂತ ವ್ಯಕ್ತಿ ಸೋತರು ಡೆಲ್ಲಿಯಲ್ಲಿ. ಇಟ್ ವಾಸ್ ಹಾರಿಬಲ್. ಸೊ ಬಟ್ ಆಮೇಲೆ ನೋಡಿ, ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಯಾಗಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. ಆ್ಯಂಡ್ ಈ ವಾಸ್ ಅ ವೆಲ್ ಕ್ವಾಲಿಫೈಡ್ ಇದು.
ಅವರ ಒಂದು ಕೊಡುಗೆನೆಲ್ಲ ನಾವು
ಮರೆಯಕ್ಕಾಗಲ್ಲ,
ಚಾನ್ಸ್ ಇಲ್ಲ.
ಇಟ್ಸ್ ಪಾರ್ಟ್ ಆಫ್ ದ ಹಿಸ್ಟ್ರಿ ನಾವು. ಸೊ ಅಂತ ಒಂದು ವ್ಯಕ್ತಿ ಸೋತಿದ್ದಾರೆ ಅಂದ್ರೆ ನಮ್ಮ ಒಂದು ಚಾಯ್ಸ್ ಹೇಗಿದೆ, ನಾವು ಅದು ಯೋಚನೆ ಮಾಡಬೇಕು.
ನೋಡಿ, ಈ ರೀತಿ ಉದಾಹರಣೆಗಳನ್ನ ನೋಡ್ಬೇಕಾದ್ರೆ ನಾವು ಹಾಕುವಂತ ಪ್ರತಿಯೊಂದು ಮತ ಎಷ್ಟು ಪ್ರಾಮುಖ್ಯ
ಆಗುತ್ತೆ,
ಬಹಳ ಪ್ರಾಮುಖ್ಯ ಆಗುತ್ತೆ. ಸರಿಯಾದ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡುವಂತದಾಗಲಿ, ಆಮೇಲೆ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ನನ್ನ ಜನರಿಗೆ ಏನು ಬೇಕು, ನಾನು ಏನು ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಇದೆಲ್ಲ ತಿಳಿದಿದ್ರೆ ಮಾತ್ರ.
ಇನ್ನೊಂದು, ಹಿ ನೀಡ್ ನಾಟ್ ಬಿ ಎಜುಕೇಟೆಡ್, ಜಸ್ಟ್ ಏನಂದರೆ ಒಂದು ಒಂದು ಸಾಮಾಜಿಕ ಒಂದು ಕಳಕಳಿ ಇದ್ದರೆ ಸಾಕು. ಈಗ ಸಮಾಜ ಹಿಂಗಿದೆ, ನಾನೇನೋ ಮಾಡಬೇಕು, ಜನರಿಗೆ ಮಾಡಬೇಕು ಅಂತಿದ್ರೆ ಅವನು ಓದಿರಲಿ ಬಿಡಲಿ ಏನೇ ಆಗಿರಲಿ ಅವ್ರು ಮಾಡೇ ಮಾಡ್ತಾರೆ ಅವರು.
ಕರೆಕ್ಟ್ 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 ಕರೆಕ್ಟ್. ಸೊ ಅಲ್ಲಿಗೆ ಇವಾಗ ನಾವು ಈ ವರ್ಷದ ಎಲೆಕ್ಷನ್ಸ್, ಇವಾಗ ತಾನೆ ರೀಸೆಂಟಾಗಿ ಡೇಟ್ಸ್ಗಳು ಅನೌನ್ಸ್ ಆಗಿದೆ, ಸುಮಾರು 7 ಫೇಸ್ಗಳಲ್ಲಿ ನಡೀತಾ ಇದೆ. ಅನೌನ್ಸ್ಮೆಂಟಿಂದ ಹಿಡಿದು ನಮಗೆ ರಿಸಲ್ಟ್ಸ್ ಬರೋ ತನಕ ಸುಮಾರು 82 ದಿವಸ, ಇಷ್ಟು ಉದ್ದ ಪ್ರೊಸೀಜರು. ಒಂದು ಕೆಲವೊಂದು ರಾಜ್ಯಗಳಲ್ಲಿ ಒಂದೇ ದಿನಕ್ಕೆ ಮುಗಿದೋಗ್ಬಿಡತ್ತೆ ಎಲೆಕ್ಷನ್ಸು, ಇನ್ನು ಕೆಲವೊಂದು ರಾಜ್ಯಗಳಲ್ಲಿ 5 ಫೇಸಲ್ಲಿ ನಡೀತದೆ, ಇನ್ನು ಕೆಲವೊಂದು ರಾಜ್ಯಗಳಲ್ಲಿ 7 ಫೇಸ್ಗಳಲ್ಲಿ ನಡೆಯುತ್ತೆ. ಯಾಕೆ ಏನಾಗ್ತಾ ಇದೆ ಎಲೆಕ್ಷನ್ಸಲ್ಲಿ, ಯಾಕೆ ಇದು ಬೇರೆ ಬೇರೆ ಫೇಸ್ಗಳಲ್ಲಿ ನಡೀತಾ ಇದೆ, ಇಷ್ಟೊಂದೆಲ್ಲ ನೆಸೆಸಿಟಿ ಇದೆಯಾ? ಸುಮಾರು 40-42 ದಿವಸ ಎಲೆಕ್ಷನ್ಸಲ್ಲೇ ನಾವು ಕಳೆದು ಬಿಡ್ತೇವೆ.
ಇದರಲ್ಲಿ ಸಿ, ನಾವು ಸ್ವಲ್ಪ ಹಿಂದೆ ನೋಡಿದ್ರಿಗೇನ, 2004 21 ದಿನದಲ್ಲೇ ನಡೀತು, ಸೇಮ್ ನಂಬರ್ ಆಫ್ ಸೀಟ್ಸ್, ಸೇಮ್ ನಂಬರ್ ಆಫ್ ಸೀಟ್ಸು. ಆ್ಯಂಡ್ ಹೇಳಬೇಕು ಅಂತಂದ್ರೆ ಅವಾಗಿನ್ನೂ ನ್ಯಾಷನಲ್ ಪಾರ್ಟೀಸ್ ಇನ್ನೂ ಜಾಸ್ತಿ ಇದ್ರು, ಅಂದರೆ ಕ್ಯಾಂಡಿಡೇಟ್ಸು ಜಾಸ್ತಿ ಇದ್ರು, ಇದಾಗುತ್ತೆ ಅವಾಗ. ಬಟ್ ಇವಾಗ ಸೇಮ್ ಅದೇ ಒಂದು ಇದು, ಅಫ್ಕೋರ್ಸ್ 36 ಮ್ಯಾಕ್ಸಿಮಮ್ ಇದುವರೆಗೂ ನಡೆದಿರೋದು 36 ದಿವಸ, ದಟ್ ವಾಸ್ ಅ ಮ್ಯಾಕ್ಸಿಮಮ್. ಬಟ್ ಈಗ ಎಸ್, ಇವಾಗ ನೀವು ಅನೌನ್ಸ್ಮೆಂಟ್ ಡೇಟು ಅದು ಬಿಟ್ಟರೆಗಿನ ಇಟ್ ಕಮ್ಸ್ ಟು ಸಮ್ 46-47 ಡೇಸ್ ಬರುತ್ತೆ. ಇಟ್ಸ್ ತುಂಬಾ ಏನಾದ್ರೆ 21 ನೀವು ತೊಗೊಂಡ್ರೆ ಆಲ್ಮೋಸ್ಟ್ ಡಬಲ್.
ಕರೆಕ್ಟ್ ಕರೆಕ್ಟ್.
ಅಫಿಷಿಯಲ್ ರೀಸನ್ ಕೊಟ್ಟಿರೋದು ಏನಂತಂದ್ರೆಗಿನ ಇಟ್ಸ್ ಜಸ್ಟ್ ಫಾರ್ ಸೆಕ್ಯೂರಿಟಿ ರೀಸನ್ಸ್. ಏನಾದರೂ ಸೆಕ್ಯೂರಿಟಿ ಕೊಡಬೇಕು, ಆಮೇಲೆ ಇನ್ನೊಂದು ಏನಂತಂದ್ರೆಗಿನ ಸೆಕ್ಯೂರಿಟಿ ಫೋರ್ಸಸ್ನ ಮೊಬಿಲೈಸ್ ಮಾಡಬೇಕು ಒಂದು ಪಾರ್ಟ್ ಆಫ್ ದ ಕಂಟ್ರಿಯಿಂದ ಇನ್ನೊಂದು ಪಾರ್ಟಿಗೆ ಅಂತಂದ್ಬಿಟ್ಟು. ಆ್ಯಂಡ್ ಅಫ್ಕೋರ್ಸ್ ಇದರಿಂದ ಎಲೆಕ್ಷನ್ ಕಮಿಷನ್ ಅವ್ರು ಕೊಟ್ಟಿರೋದು ರೀಸನ್ಸ್ ಅದು. ಬಟ್ ಇದರಿಂದ ತುಂಬಾ ಒಂದು ನೆಗೆಟಿವ್ ಇದು ಇದೆ. ಏನಂತಂದ್ರೆ ಮೇನ್ ಇನ್ನೊಂದು ಏನಂತಂದರೆ ಕಾಸ್ಟ್ ಆಫ್ ದ
ಕರೆಕ್ಟ್
ಕಾಸ್ಟ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದು ಇನ್ಫ್ಲೇಷನ್ನ ನೀವು ತೆಗೆದ್ರೂ ಆ್ಯಕ್ಚುಯಲ್ ಕಾಸ್ಟ್ ಇದು ಬಂದ್ಬಿಟ್ಟು ಜಾಸ್ತಿ ಆಗೇ ಆಗುತ್ತೆ ಒಂದು. ಆ್ಯಂಡ್ ಇನ್ನೊಂದು ಏನಂತಂದರೆ ಈಗಿನ ಫ್ರಮ್ ದ ಡೇ ಆಫ್ ದ ಅನೌನ್ಸ್ಮೆಂಟ್ ಡೇ ಇದು ಅವನಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಂತಂದ್ರೆಗಿನ ಜಸ್ಟ್ ಇಟ್ಸ್ ಲೈಕ್ ಎನ್ SOP ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪಾರ್ಟೀಸ್. ನೀವು ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಕ್ಯಾಂಪೇನ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತಂದ್ಬಿಟ್ಟು. ಬಟ್ ಅದರಲ್ಲಿ ಒನ್ ಆಫ್ ದ ಮೇನ್ ಪಾಯಿಂಟ್ ಏನಂತಂದರೆ ಆಲ್ ದ ಡೆವಲಪ್ಮೆಂಟಲ್ ವರ್ಕ್ಸ್ ಕಮ್ ಟು ಅನ್ ಹಾಲ್ಟ್. ನೀವೇನು ಮಾಡೋಕ್ಕಾಗಲ್ಲ. ಬಟ್ ಇಫ್ ಇಟ್ ಈಸ್ ಪ್ರೀವಿಯಸ್ಲಿ ಅಪ್ರೂವ್ಡ್ ಆ್ಯಂಡ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಏನೇನು ಇತ್ತು ಅಂದರೆ ದಟ್ ಕ್ಯಾನ್ ಬಿ ಡನ್. ಬಟ್ ಹೊಸ ಸ್ಕೀಮ್ಸ್ ಆಗಲಿ, ಹೊಸ ಪ್ರಾಜೆಕ್ಟ್ಸ್ ಆಗಿರಲಿ, ಟೆಂಡರ್ಸ್ ಇದು ಕರೆಯುವಂಥದ್ದು ಅಂಥದ್ದೆಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ. ಈವನ್ ಅನೌನ್ಸ್ಮೆಂಟ್ಸೂ ಮಾಡೋಕ್ಕಾಗಲ್ಲ. ಇವಾಗ ಯಾರೋ ಒಂದು ಒಂದು ಏರಿಯಾ ಇವ್ರು ಬಂದುಬಿಟ್ಟು ನಾವು ನಮ್ಗೆ ಹಿಂಗೆ ತೊಂದರೆ ಇದೆ ಅಂತ ಏನೇನು ಇದು ಮಾಡಿದ್ರೆ ಆ ಕನ್ಸರ್ನ್ಡ್ ಇವ್ರು ಎಮ್ ಎಲ್ ಎ ಆಗಿರಲಿ ಇವರಾಗಿರಲಿ ದೇ ಕಾಂಟ್ ಅನೌನ್ಸ್ ಎನಿ ನ್ಯೂ ಇದು. ಸೊ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಯು ಜಸ್ಟ್ ಇಮ್ಯಾಜಿನ್ ಫಾರ್ 82 days ಡೆವಲಪ್ಮೆಂಟಲ್ ವರ್ಕ್ಸ್ ಕಮ್ಸ್ ಟು ಅನ್ ಹಾಲ್ಟ್.
ನಮ್ಗಿರೋ 366 days ಈ ವರ್ಷ ಲೆಕ್ಕ ತಗೊಂಡ್ರೆ 366 days 82 days ತೆಗೆದುಬಿಟ್ಟು
ಆಲ್ಮೋಸ್ಟ್ 30-40% ಅಲ್ಲ ಇದಾಗೋಗ್ಬಿಡುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಇದು. ಬಟ್ ರೀಸನ್ ಕೊಟ್ಟಿರೋದು ಇದು, ದಟ್ ಸೆಕ್ಯೂರಿಟಿ ರೀಸನ್ಗೋಸ್ಕರ, ದಟ್ ಟು ಕಂಡಕ್ಟ್ ಎಲೆಕ್ಷನ್ ಇನ್ ಎ ಸೇಫ್ ಮೋಡ್ ಅಂತ, ದಟ್ ಈಸ್ ದ ರೀಸನ್.
ಓಕೆ ಆಲ್ರೈಟ್. ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಗೆ ನಾವು ಮುಂದುವರಿಯೋಣ. ಇವಾಗ ಒಬ್ಬ ಮತದಾರ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಡೇಟ್ಗಳು ಯಾವುದು? ಇವಾಗ ರಿಜಿಸ್ಟ್ರೇಷನ್ ಡೆಡ್ ಲೈನ್ಸ್ ಅಂತ ಇರುತ್ತೆ, ಅಥವಾ ನಾನು ವೋಟ್ ಮಾಡುವಂತ ಸ್ಥಳದಲ್ಲಿ ಈ ದಿನಾಂಕಗಳಂತ ಇರುತ್ತೆ. ಸೊ ಹಾಗಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ದಿನಾಂಕಗಳು ಅಥವಾ ದಿನಗಳು ಯಾವುದು?
ಒಂದು ಇವಾಗ ನೀವು ನೋಡಿದ ಹಾಗೆ, ನೀವು ಹೇಳಿದ ಹಾಗೆ ಒಂದು ರಿಜಿಸ್ಟ್ರೇಷನ್ನು. ಬಟ್ ಅದಕ್ಕೇನಂತಂದ್ರೆ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ದಟ್ ನಿಮ್ಮ ಒಂದು ನೇಮು ಹೆಸರೇನಿದೆ ಅದು ಎಲೆಕ್ಟ್ರಲ್ ರೋಲಲ್ಲಿ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಆನ್ಲೈನಲ್ಲಿ ಲಾಗಿನ್ ಆಗಿ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅಂತಂದರೆ ಬಿಫೋರ್ ನಾಮಿನೇಷನ್ ಫೈಲಿಂಗ್ ಡೇಟ್ ಇದೆ ಅಲ್ವಾ, ಅಷ್ಟರೊಳಗೆ ಯು ಕ್ಯಾನ್ ರಿಜಿಸ್ಟರ್.
ಸೊ ಏನದು ನಾಮಿನೇಷನ್ ಡೇಟ್?
ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡ್ತಾರಲ್ಲ ಅಪ್ಲಿಕೇಶನ್, ಆ ಡೇಟ್.
ಸೊ
ಲಾಸ್ಟ್ ಡೇಟ್ ಏನಿದೆ ಅದು ಇದು ಮಾಡ್ಕೋಬೇಕು. ಯಾಕಂದ್ರೆ ಅದಾಗಿದ ಮೇಲೆ ಅವರು ಎಲೆಕ್ಟ್ರಲ್ ರೂಲ್ಸ್ನ ತಕೊಳ್ತಾರೆ ಎಲೆಕ್ಷನ್ ಕಮಿಷನ್ ಅವರು.
ಸೊ ಅಲ್ಲಿಗೆ ನಾಮಿನೇಷನ್ ಪ್ರಾಸೆಸ್ ಮೊದಲನೇ ಫೇಸ್ ಮುಗಿಯೋದು 4th April. ಕರ್ನಾಟಕಕ್ಕೆ ಸಂಬಂಧಪಟ್ಟರೆ ಸೊ ಅದ್ರ ಒಳಗಡೆ ನಾವು ಮುಗಿಸ್ಬೇಕು ಅಂತ ಹೇಳ್ತಾರೆ.
ತಗೋಬೇಕು. ಬಟ್ ಟೆಕ್ನಿಕಲಿ ದೇ ಸೇ ದಟ್, ಟೆಕ್ನಿಕಲಿ ಅದೇ ಹೇಳ್ತಾರೆ. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ನೀವು ನೋಡಿದಾಗ ಏನಾಗುತ್ತೆ, ಸೊ ವೆನ್ ಯು ನೀವು ಲಾಗಿನ್ ಆಗಿ ನಿಮ್ಮ ಒಂದು ಹೆಸರನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡಿ ಆಗಿದ್ಮೇಲೆ ದೇರ್ ಇಸ್ ಎ ಪ್ರೋಸೆಸ್, ಫಿಸಿಕಲ್ ವೆರಿಫಿಕೇಶನ್ ಪ್ರೋಸೆಸ್ ಅನ್ನೋದು ಆಗುತ್ತೆ ಕನ್ಸರ್ನ್ಡ್ ಕಾರ್ಪೊರೇಷನಿಂದ ಅಥವಾ ಎಲೆಕ್ಷನ್ ಇವರಿಂದ ಕಮಿಷನರಿಂದ. ಅವರು ಫಿಸಿಕಲ್ ಆಗಿ ಪ್ರೋಸೆಸ್ ಇದು ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ ಒಂದು ಅಪ್ಲೈ ಮಾಡಿರೋಂಥ ವ್ಯಕ್ತಿ ಇದಾನ ಇಲ್ಲ ಅಂತ, ಅದು ಎಲ್ಲಿ ಆ ಪರ್ಟಿಕ್ಯುಲರ್ ಅಡ್ರೆಸ್ಸಲ್ಲಿ ಇದಾನ ಇಲ್ಲ ಅಂತಂದು. ಸೊ ಆ ವೆರಿಫಿಕೇಷನ್ ಆಗಬೇಕು. ಆ ವೆರಿಫಿಕೇಷನ್ ಆಗಿದ ಮೇಲೇ ನಿಮ್ಮದು ಅಲ್ಲಿ ಅಪ್ರೂವಲ್ಲು ನಾಟ್ ಅಪ್ರೂವಲ್ಲು ಅಂತ ಅಂದ್ಬಿಟ್ಟು ಇದಾಗುತ್ತೆ. ಸೊ ಸಪೋಸ್ ನೀವು ಇವಾಗ 4th ಅಂತ ಹೇಳಿದ್ರಿ ಡೇಟು, ನೀವು ನಾನು 3rd ಇದು ಮಾಡಿಬಿಟ್ಟೆ ಅಂತ ಅಪ್ಲೈ ಮಾಡಿದೆ ರಿಜಿಸ್ಟರ್ ಮಾಡಿದೆ ಅಂತಂದರೆ ಮೇ ಬಿ ನಿಮ್ಮ ಹೆಸರು ಅಲ್ಲಿ ಬರೋದಿಲ್ಲ.
ಕರೆಕ್ಟ್, ಅರ್ಥ ಆಗುತ್ತೆ.
ಯಾಕಂದರೆ ಫಿಸಿಕಲ್ ವೆರಿಫಿಕೇಷನ್ ಆಗಿಲ್ಲ. ಸೊ ಬೆಟರ್ ಅಟ್ಲೀಸ್ಟ್ ಒಂದು 1 or 2 months ಬಿಫೋರ್. ನಾನು ಪ್ರಾಕ್ಟಿಕಲ್ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ.
ಅಂದ್ರೆ ಇವಾಗ ಡೇಟ್ ಮುಗಿದೋಗಿದೆ ಅಂದ್ರೆ ಇವಾಗ ತುಂಬಾ ತಡ ಆಗಿದೆ
ಆಗಿದೆ. ಬಟ್ ಅದನ್ನ ಅಪ್ಲೈ ಮಾಡಿ, ಯಾಕಂದ್ರೆ ಮೇ ಬಿ ಎಲೆಕ್ಷನ್ ಕಮಿಷನ್ ಏನೋ ಬೇರೆ ಒಂದು ಸ್ಟೆಪ್ಸ್ ತಗೊಂಡಿರ್ಬೋದು ಈಗ ಕರೆಂಟ್ ಇಯರ್ ಅಲ್ಲಿ ಹೇಳಕ್ಕಾಗಲ್ಲ. ಸೊ ದೇ ಕ್ಯಾನ್ ಅಪ್ಲೈ, ನೋ ಪ್ರಾಬ್ಲಮ್. ಅದಾಗಿ ಅದೊಂದು ಡೇಟು, ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದೇನಂತಂದ್ರೆ ವೋಟಿಂಗು, ವೋಟಿಂಗ್ ಡೇಟ್ನ ನಾವು ಗಮನದಲ್ಲಿ ಇಟ್ಕೋಬೇಕು.
ಓಕೆ.
ಆಮೇಲೆ ನೀವು ಇದು ಮಾಡಿದ್ಮೇಲೆ ನಿಮಗೆ ಸಿಕ್ಕಿಬಿಡುತ್ತೆ ಅದು ಯಾವ ಬೂತು ಏನು ಅಂತಂದ್ಬಿಟ್ಟು ಎಲ್ಲ ಸಿಗುತ್ತೆ.
ಎಷ್ಟೊಂದು ಸತಿ ಮೆಸೇಜು ಬರುತ್ತೆ ನಮಗೆ
ಬರುತ್ತೆ. ಸೊ ಅದೇನು ಒನ್ಸ್ ಯು ಆರ್ ರಿಜಿಸ್ಟರ್ಡ್ ಅಂತಂದರೆ ಅದು ಪ್ರೋಸೆಸ್ ಅನ್ನೋದು ಆಗುತ್ತೆ. ಸೊ ನನಗೆ ಇದ್ದಿದ್ದಂಗೆ ಒಂದು ಹೆಸರು ಇದೆಯಾ ಇಲ್ಲ ಅಂತ ನೋಡ್ಕೊಂಬಿಟ್ಟು ರಿಜಿಸ್ಟ್ರೇಷನ್ ಬಗ್ಗೆ ನೀವು ಅದನ್ನು ನೀವು ಇದು ನೋಡ್ಕೋಬೇಕು. ಬಟ್ ಬಿಫೋರ್ ನಾಮಿನೇಷನ್ ಡೇಟ್. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಪೋಲಿಂಗ್ ಡೇಟ್.
ಓಕೆ. ಸೊ ಇವಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟರೆ ನಮಗೆ ಯಾವ ಡೇಟ್ಸ್ಗಳು ಮುಖ್ಯ ಆಗುತ್ತೆ ಅಂತ ಏನಾದರೂ ನಿಮಗೆ ಮಾಹಿತಿ ಇದೆಯಾ?
ಒಂದು ಅದೇ ಫಸ್ಟ್ ಫೇಸ್ ಬಂದುಬಿಟ್ಟು ನಮ್ಮದು 26th April ಇದೆ ಡೇ ಪೋಲಿಂಗ್ ಡೇಟು.
ಓಕೆ ಓಕೆ.
ಆಮೇಲೆ ಸೆಕೆಂಡ್ ಇದು ಬಂದ್ಬಿಟ್ಟು ಅಂದರೆ ಆ್ಯಕ್ಚುಲಿ ಓವರ್ಆಲ್ ಇಂಡಿಯಾದಲ್ಲಿ 3rd phase ಆಗುತ್ತೆ, ಸೆಕೆಂಡ್ ಆ್ಯಂಡ್ 3rd phase ಆಗುತ್ತೆ. ಬಟ್ ನಮ್ಮ ಕರ್ನಾಟಕಕ್ಕೆ ತೊಗೊಂಡ್ರೆ ಫಸ್ಟ್ ಫೇಸು ನಮ್ಮದು ಸದರ್ನ್ ಕರ್ನಾಟಕ ಫಸ್ಟ್ ಫೇಸಲ್ಲಿ ಆಗ್ಬಿಡುತ್ತೆ. ಅಂದರೆ ಸೆಕೆಂಡ್ ಫೇಸಲ್ಲಿ ಟೆಕ್ನಿಕಲಿ ಸೆಕೆಂಡ್ ಫೇಸಲ್ಲಿ ಆಗುತ್ತೆ. ನಾರ್ದರ್ನ್ ಕರ್ನಾಟಕ ಬಂದ್ಬಿಟ್ಟು 3rd phase ಆಗುತ್ತೆ, ನೆಕ್ಸ್ಟ್ ಫೇಸಲ್ಲಿ ಆಗುತ್ತೆ. ಸೊ 26th ಮತ್ತು 7th ಮೇ ಇವೆರಡಿನ ಡೇಟ್ಸು ನಮ್ಮದು ಪೋಲಿಂಗ್ ಡೇಟ್, ಅದು ನಾವು ಕಿಟ್ಕೋಬೇಕು ನಾವು.
ಓಕೆ ನೋಡಿ ಶ್ರೋತೃಗಳೇ, ಈಗಾಗಲೇ ನಾವು ಹೇಳಿದ ಹಾಗೆ ನೀವು ಇಲ್ಲಿ ತನಕ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅಂದರೆ, ನಿಮ್ಮ ಹತ್ರ ಎಲೆಕ್ಷನ್ ಕಾರ್ಡ್ ಇಲ್ಲ ಅಂದರೆ, ದಯಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ, ಆದಷ್ಟು ಬೇಗ ನಿಮ್ಮ ವೋಟರ್ ಐ ಡಿಯನ್ನು ಪಡೆದು ಮುಂದಿನ ಬರುವಂಥ ಎಲೆಕ್ಷನ್ಸ್ಗಳಲ್ಲಿ ನೀವು ವೋಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಏಪ್ರಿಲ್ 26, ಮೇ 7 ತಾರೀಕು ಎಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ದಿನಾಂಕಗಳು. ಅದರಲ್ಲೂ ಏಪ್ರಿಲ್ 26 ತಾರೀಕು ದಕ್ಷಿಣ ಕರ್ನಾಟಕ ಅಂದರೆ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬ್ಯಾಂಗ್ಳೂರು, ರೂರಲ್ಲು, ನಾರ್ತು, ಸೆಂಟ್ರಲ್ಲು, ಸೌತು, ಚಿಕ್ಕಬಳ್ಳಾಪುರ, ಕೋಲಾರ, ಇದೆಲ್ಲನೂ 26 ತಾರೀಕು ಏಪ್ರಿಲ್ ನಡೆಯುತ್ತೆ. ಮೇ 7 ತಾರೀಕು ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟು, ಬಿಜಾಪುರ, ಗುಲ್ಬರ್ಗಾ, ರಾಯಚೂರು, ಬೀದರ್, ಕೊಪ್ಪಳ, ಬೆಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ, ಈ ಒಂದು ಸ್ಥಳಗಳಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈ ದಿನಾಂಕಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ದಯಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸುವಂಥದ್ದನ್ನು ಮರೆಯಬೇಡಿ. ನಮ್ಮ ಮುಂದಿನ ಪ್ರಶ್ನೆ, ಈ ಒಂದು ವೋಟಿಂಗ್ ಪ್ರಾಸೆಸ್ ಅಂದರೆ ಮತ ಹಾಕುವಂತಹ ಪ್ರಾಸೆಸ್ಸನ್ನು ಸ್ವಲ್ಪ ನೀವು ಹೇಳ್ತೀರಾ?
ವೋಟಿಂಗ್ ಪ್ರೋಸೆಸ್ಸಲ್ಲಿ ಏನೋ ಒಂದು, ಅದೇ ನಾನು ಈಗ ತಾನೇ ಹೇಳಿದ ಹಾಗೆ, ನಮಗೆ ಬೂತ್ ಯಾವುದಂತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೂತ್ ಪ್ರೋಸೆಸ್, ಬೂತ್ ನಮಗೆ ಗೊತ್ತಾದಾಗ ನಾವು ನಮ್ಮ ಒಂದು ಐ ಡಿ ಕಾರ್ಡ್ ಅಂತ ಹೇಳ್ತಾ ಇದ್ದೀನಿ, ವೋಟರ್ ಐ ಡಿ ಕಾರ್ಡ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಐ ಡಿ ಕಾರ್ಡ್ ತೊಗೊಂಡು ಪ್ಲಸ್ ನೀವು ಆ ಪರ್ಟಿಕ್ಯುಲರ್ ಬೂತ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಬಿಟ್ಟು ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಇದನ್ನ ನೋಡಿ, ಮತ್ತು ನಿಮ್ಮದು ಐ ಡಿ ಕಾರ್ಡ್ ನೋಡಿ, ನೀವೇ ಅಂತಂದ್ಬಿಟ್ಟು ಐಡೆಂಟಿಫೈ ಆಗಿದ ಮೇಲೆ ಅವ್ರು ನಿಮಗೆ ಅಲ್ಲಿ ಮಾರ್ಕಿಂಗ್ ಹಾಕ್ಬಿಟ್ಟು ನಿಮಗೆ ವೋಟಿಂಗ್ಗೆ ಮಾಡ್ತಾರೆ. ಸೊ ಅಲ್ಲಿ ನಾವು ಹೋಗ್ಬಿಟ್ಟು ಯಾವ ಇದಕ್ಕೆ ಬೇಕೋ, ಪಕ್ಷಕ್ಕೆ ಬೇಕೋ ನಾವು ಅಲ್ಲಿ ವೋಟ್ ಹಾಕ್ಬೋದು. ನಿಮಗೆ ಮೇಲೆ ಯಾರು ಏನೋ ನನ್ನ ಅಂದರೆ ನನ್ನ ರೆಪ್ರೆಸೆಂಟೇಟಿವ್ ಆಗೋದಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂತಂದಾಗ ನೋಟಾ
ಸರಿ,
ನನ್ನ ಅದು ಹಬ್ಬೋ ಅದನ್ನು ಒತ್ತಬೋದು. ಬಟ್ ಅಲ್ಲಿನೂ ಏನಂತಂದ್ರೆಗಿನ ಇಫ್ ಯಾರನ ನೋಟಾಕ್ಕಿಂತ ಜಾಸ್ತಿ ವೋಟ್ಸ್ ತಗೊಂಬಂದಿದ್ರೆ ಹೀಲ್ ಬಿ ದ ವಿನ್ನರ್, ಇಲ್ಲ ಅಂತಂದ್ರೆ ನೋಬಡಿ. ಅದು ಇದೆ. ಸೊ ಅದು ವೋಟಿಂಗ್ ಪ್ರೋಸೆಸ್ ಆಗುತ್ತೆ. ಬಟ್ ನಮ್ಮ ಎಲೆಕ್ಷನ್ ಪ್ರೋಸೆಸ್ ಅಂತ ತಗೊಂಡಾಗ ಒಂದು ನಾಮಿನೇಷನಿಂದ ಸ್ಟಾರ್ಟ್ ಆಗುತ್ತೆ. ನಾಮಿನೇಷನ್ಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಅದು ಸ್ಕ್ರೂಟಿನಿ ಆಗುತ್ತೆ. ಅಂದರೆ ಪೇಪರ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತಂದ್ಬಿಟ್ಟು. ಸೊ ಆ ಸ್ಕ್ರೂಟಿನಿ ಆಗಿದ ಮೇಲೆ ಇಫ್ ಇಟ್ ಈಸ್ ಅಕ್ಸೆಪ್ಟೆಡ್, ಅಂದರೆ ಇವಾಗ 10 ಜನ ಹಾಕ್ಬೋದು, ಒಂದಿಬ್ಬರದು ರಿಜೆಕ್ಟ್ ಆಗ್ಬೋದು. ಇಬ್ಬರದು ಅಂತ ನಾನು ಹೇಳೋದಿಲ್ಲ, ಒಂದು ಎರಡು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಯಾಕೆ ಅಂತಂದರೆ ಈ ರಿಜೆಕ್ಷನ್ಗೋಸ್ಕರನೇ ಕೆಲವು ಕ್ಯಾಂಡಿಡೇಟ್ಸು 2-3 ಸೆಟ್ನ ಫೈಲ್ ಮಾಡ್ತಾರೆ.
ಓಕೆ ಓಕೆ.
ಸೊ 2-3 ಸೆಟ್ನ ಫೈಲ್ ಮಾಡ್ತಾರೆ. ಬಟ್ ಅದರಲ್ಲಿ ಒಂದು ಸರಿ ಇರ್ಬೋದು, ಇನ್ನು 2 ಸರಿ ಇಲ್ಲದೆ ಇರ್ಬೋದು, 2 ಸರಿ ಇರ್ಬೋದು, 1 ಸರಿ ಇಲ್ಲದೆ ಇರ್ಬೋದು, ಆ ಥರ. ಅದಾಗ್ಬಿಟ್ಟು ಅಲ್ಲಿ ರಿಜೆಕ್ಷನ್ ಆಗುತ್ತೆ, ಅಪ್ಲಿಕೇಶನ್ಸ್ಗಳು ಕೆಲವೊಂದು ರಿಜೆಕ್ಷನ್ ಆಗುತ್ತೆ. ಸೊ ಅದಾಗಿದ ಮೇಲೆ ದೆನ್ ಅವರು ವಿಡ್ರಾ ಮಾಡೋದಕ್ಕೆ ಕಾಲಾವಕಾಶ ಇರುತ್ತೆ.
ಓಕೆ ಓಕೆ.
ಸೊ ವಿಡ್ರಾ ಎಷ್ಟು ಜನ ಮಾಡ್ತಾರೋ ಮಾಡಿದ್ಮೇಲೆ ಫೈನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅನ್ನೋದು ಇರ್ತಾರೆ.
ಅದಾದಮೇಲೆ ಮಿಕ್ಕಿದ ಪ್ರೊಸೀಜರ್
ಮಿಕ್ಸಿದ್ದು ವೋಟಿಂಗೇ ನೆಕ್ಸ್ಟ್ ಬರೋದು. ಅವ್ರು ಕ್ಯಾಂಪೇನಿಂಗ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ವೋಟಿಂಗೇ ಬರುತ್ತೆ.
ಓಕೆ. ಇವಾಗ ನೋಡಿ, ನಮಗೆ ಈ 2008 ಇಸ್ವಿ ಆದಮೇಲೆ ಒಂದು ಎಕ್ಸ್ಟ್ರಾ ಪಾಸಿಟಿವ್ ಹ್ಯಾಂಡ್ ಅಂದರೆ ಮೀಡಿಯಾ, ಅದರಲ್ಲೂ ಸೋಷಿಯಲ್ ಮೀಡಿಯಾ. ಸೊ ಈ ಮಾಧ್ಯಮಗಳು ಒಂದು ಎಲೆಕ್ಷನ್ನ ಆ ಒಂದು ಸ್ಥಿತಿಗತಿಗಳನ್ನು ಹೇಗೆ ಬದಲಾಯಿಸ್ಬೋದು ಅಥವಾ ಯಾವ ರೀತಿಯಾದಂಥ ಪ್ರಭಾವವನ್ನು ಅದು ಬೀರ್ಬೋದು? ಯಾಕೆಂದರೆ ಇವಾಗ ನೀವು ಯಾವುದೇ ನ್ಯೂಸ್ ಚಾನಲ್ ಹಾಕಿದ್ರೂ ಎಲ್ಲ ಕಡೆ ಜಿಲ್ಲೆ ಜಿಲ್ಲೆಗೂ ಸಮೀಕ್ಷೆಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದೀವಿ. ಯಾರ ಕಡೆ ಒಲವು ಜಾಸ್ತಿ ಇದೆ, ಯಾರ ಕಡೆ ಒಲವಿಲ್ಲ, ಮತದಾರ ಯಾರಿಗೆ ಮತ ಹಾಕ್ತಾನೆ, ಯಾರಿಗೆ ಮತ ಹಾಕಲ್ಲ, ಬನ್ನಿ ನೋಡಿ ನಮ್ಮ ಚಾನಲ್ನ ನಾವು ನಿಮ್ಗೆ ತೋರಿಸ್ತೇವೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅಲ್ಲಿಗೆ ಈ ಮಾಧ್ಯಮಗಳು ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರ್ಬೋದು?
ಶಿವಾಗಲೇ ನೀವೇ ಹೇಳಿದ್ರಿ ಮಾಧ್ಯಮಗಳು ಅಂತಂದ್ಬಿಟ್ಟು. ಸೊ ಆ್ಯಕ್ಚುಲಿ ಮಾಧ್ಯಮಗಳು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಇರುವಂಥ ವಾಸ್ತವನ ಅವರು ಪ್ರತಿಬಿಂಬಿಸ್ಬೇಕಷ್ಟೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ದೇ ಆರ್ ಬಿಲ್ಡಿಂಗ್ ಅಪ್ ದ ಒಪಿನಿಯನ್ಸ್.
ಕರೆಕ್ಟ್.
ಅಂದರೆ ಒಂದು ನ್ಯೂಸ್ ಅಥವಾ ಒಂದು ಇದನ್ನು ತೊಗೊಂಬಿಟ್ಟು ಅವರದೇ ಆದಂಥ ಒಂದು ಒಪಿನಿಯನ್ನ ಅವರು ಬಿಲ್ಡಪ್ ಕೊಡೋ, ಅಂದರೆ ಅವರು ದೇ ಆರ್ ಗಿವಿಂಗ್ ದೇರ್ ಒಪಿನಿಯನ್ಸ್, ದೇ ಆರ್ ನಾಟ್ ಗಿವಿಂಗ್ ದ ನ್ಯೂಸ್. ಸೊ ಅದು ಒಪಿನಿಯನ್ ಹೆಂಗೆ ಬಿಲ್ಡಪ್ ಮಾಡ್ತಾರೆ ಅಂತಂದ್ರೆ, ಏನೋ ಒಂದು ಡಿಬೇಟ್ಸ್ ಅಂತ ಅರೇಂಜ್ ಮಾಡ್ತಾರೆ. ಡಿಬೇಟ್ಸ್ ಅಂತ ಅರೇಂಜ್ ಮಾಡಿಬಿಟ್ಟು ಒಂದು ಕಡೆ ದೇ ಟೇಕ್ ದ ಸ್ಟ್ಯಾಂಡ್.
ಕರೆಕ್ಟ್.
ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಟೇಕ್ ದ ಸ್ಟ್ಯಾಂಡ್. ಆದರೆ ಒಂದು ಕಡೆ ಸಪ್ರೆಸ್ ಮಾಡ್ತಾರೆ, ಇನ್ನೊಂದು ಕಡೆ ದೇ ಅಲೋ ಟು ಟಾಕ್. ಆದರೆ ಈ ಥರ ಕೆಲವೊಂದು ಟ್ಯಾಕ್ಟಿಕ್ಸಿಂದ ಏನು ಮಾಡ್ತಾರೆ, ಒಂದು ಒಪಿನಿಯನ್ ಅನ್ನೋದನ್ನು ಬಿಲ್ಡಪ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ನ್ಯೂಸು, ಆದರೆ ಏನು ಎಲ್ಲ ಏನು ನ್ಯೂಸ್ ಆಗ್ತಾ ಇದೆ ಅದನ್ನು ಕೊಡದೆ ಬರೀ ಅದರಲ್ಲೂ ಸೆಲೆಕ್ಟಿವ್ ಆಗಿ ಕೊಡುವಂಥದ್ದು. ಸೊ ಈ ಥರ ಮಾಡೋದ್ರಿಂದ ಜನರಲ್ಲಿ ಜನರಿಗೆ ನಾವು ಏನು ತೋರಿಸ್ತೀವೋ
ಕರೆಕ್ಟ್
ಅದೇ ಒಂದು ಒಪಿನಿಯನ್ ಆಗೋಗ್ಬಿಡುತ್ತೆ.
ನಾನು ಅದನ್ನೇ ಹೇಳಕ್ಕೆ ಬಂದೆ. ಇವಾಗ ನಾವು ಮುಂಚೆ ಎಲ್ಲ ಏನು ನೀನು ಕೇಳಿದ್ರು ನೋಡಿ ಪ್ರಮಾಣಿಸಿ ಅನ್ನೋದೆಲ್ಲ, ಇವಾಗ ನಾವು ಅದನ್ನ ನೋಡಿದ್ರು ತೋರಿಸ್ತಾರಂಥದ್ದು ನಿಜಾನ ಇಲ್ವೋ
ಅನ್ನೋ
ಡೌಟ್ ಕೂಡ ಬರಕ್ಕೆ.
ಕೆಲವೊಂದು ನ್ಯೂಸ್ಗಳಾದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಅದೊಂಥರ ಪ್ರಪಗೆಂಡಾ ತರ ಆಗೋಗ್ಬಿಟ್ಟಿದೆ. ಕೆಲವೊಂದು ಯಾವ್ದೋ ಒಂದು ಇನ್ಸಿಡೆಂಟ್ನ ತಗೊಂಡು ಅದಕ್ಕೆ ಇನ್ನೇನೋ ಬಣ್ಣ ಹಚ್ಚಿ ಇದು ಮಾಡುವಂಥದ್ದು. ಸೊ ಹಂಗಾಗಿ ಏನಾಗ್ಬಿಟ್ಟಿದೆ ಇವಾಗ, ಸೋಷಿಯಲ್ ಮೀಡಿಯಾಸ್ ಬಿಕಮ್ ಎ ಒಂಥರ, ಅದೊಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಜನರಿಗೆ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಆ್ಯಂಡ್ ಇದು, ಅದು ತುಂಬಾ ಉಪಯೋಗ ಆಗ್ತಾ ಇದೆ. ಅಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ನಾವು ನೋಡಿದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗೂ ಅಲ್ಲಿಗೂ ಹೊಂದಾಣಿಕೆ ಇರಲ್ಲ.
ಕರೆಕ್ಟ್.
ಆ ಥರ ಒಂದು ವಿಚಾರಗಳು ನಮಗೆ ಗೊತ್ತಾಗ್ತದೆ, ಅಂದರೆ ಅಷ್ಟೊಂದು ಭಿನ್ನವಾಗಿ ಇರುತ್ತೆ ವಿಚಾರಗಳು.
ಅಂದರೆ ಒಂದು ಈ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಸಿಕ್ಕಾಬಟ್ಟೆ ವಿಸ್ತಾರವಾಗಿರೋದ್ರಿಂದ, ಅಷ್ಟೊಂದು ಆಪ್ಷನ್ಗಳಿರೋದ್ರಿಂದ, ಎಷ್ಟೊಂದು ಮಾಹಿತಿ ಒಂದೇ ಸಮಯದಲ್ಲಿ ಹೊರಬರ್ತಾ ಇರೋದ್ರಿಂದ, ಈ ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಣೆ
ಮಾಡೋದಕ್ಕೂ. ಇನ್ನೊಂದು ಏನಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅದು ತುಂಬಾ ಒಂಥರ ಪರ್ಸ್ನಲ್ ಒಪಿನಿಯನ್ ಇದನ್ನು ಬರುತ್ತೆ, ಕಂಟೆಂಟ್ಸ್ಗಳು ಬರುತ್ತೆ. ಸೊ ಅದೂ ತಪ್ಪೇ. ಇಲ್ಲಿ ಆ್ಯಕ್ಚುಲಿ ಹೆಂಗಿರಬೇಕು ಅಂತಂದರೆ ಒಂಥರ ವಿಸ್ತಾರವಾಗಿ, ಅಂದರೆ ಗ್ಲೋಬಲ್ ಆಗಿ ಒಂದು ವಿಷಯನ ಪ್ರೆಸೆಂಟ್ ಮಾಡೋ ಥರ ಇರಬೇಕು,
ದೃಷ್ಟಿಕೋನ ಆ ರೀತಿಯಲ್ಲಿ ಇರಬೇಕು.
ಹೌದು. ಒಂದು ಒಂದು ನ್ಯಾರೋಡ್ ಆಗಿ ಅದು ತೋರಿಸಿದ್ರೆ ಅದು ಮನುಷ್ಯನಿಗೆ ಅದು ಸರಿಯಾದಂಥ ಒಂದು ಮಾಹಿತಿ ಅನ್ನೋದು ಸಿಗೋದಿಲ್ಲ. ಇವಾಗ ಯಾವುದೇ ಒಂದು ವಿಚಾರ ಅದನ್ನು ಎರಡೂ ಕಡೆ ಒಂದು ಸ್ಟೋರೀಸ್ನ ತೋರಿಸ್ಬೇಕಾಗುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ಒಪಿನಿಯನ್ ಬಿಲ್ಡಪ್ ಆಗಬೇಕು, ಕರೆಕ್ಟ್ ಆದಂಥ ಒಂದು ಒಪಿನಿಯನ್ ಬಿಲ್ಡಪ್ ಆಗಬೇಕು ಅಂತಂದರೆ, ಬಟ್ ಅದು ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೆಲವೊಂದು ಸಲ ಅದಾಗಲ್ಲ. ಬಟ್ ಮೇನ್ ಸ್ಟ್ರೀಮ್ ಇದರಲ್ಲಿನೂ ಕೆಲವೊಂದು ಒಂದೆರಡು ಇದು ಬಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆವಾಗ ನೀವು ನೋಡಿ ಅಂಥ ಒಂದು ಕಂಟೆಂಟ್ಗೂ ನೀವು ಮತ್ತು ಬೇರೆ ಒಂದು ಕಂಟೆಂಟ್ಸಿಗೆ ನೋಡಿದಾಗ ಒಂಥರ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೂ ಒಂಥರ ಒಪಿನಿಯನ್, ನೀವು ಹೇಳಿದಾಗೆ ಒಪಿನಿಯನ್ ಬಿಲ್ಡಪ್ ಮಾಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ.
ನೋಡಿ, ಈ ಮೀಡಿಯಾ ಮೀಡಿಯಾ ಅಂತ ಹೇಳಬೇಕಾದ್ರೆ, ನಮ್ಗೆ ಇವಾಗ ಈ ಎಲೆಕ್ಷನ್ ಫೇಸ್ಗಳು ತಿಳ್ಕೊಳ್ಳಿಕ್ಕೆ ನಾವು ರಪ್ಪ ಅಂತ ಯಾವುದಾದ್ರೂ ಒಂದು ಸೈಟ್ಗೆ ಹೋಗ್ತೇವೆ, ತಿಳ್ಕೊಳ್ತೇವೆ, ಅಥವಾ ಆ ಒಂದು ಫೇಸ್ಗಳಲ್ಲಿ ಎಲ್ಲಿ ನಡೀತದೆ, ಹೇಗೆ ನಡೀತದೆ ಇದೆಲ್ಲ ತಿಳ್ಕೊಳ್ತೇವೆ. ಅಲ್ಲಿ ಪೊಲೀಸ್ ಫೋರ್ಸ್ ಆಗಲಿ ಅಥವಾ ಸಿ ಆರ್ ಪಿ ಎಫ್ ಆಗಲಿ ಅಥವಾ ಬೇರೆ ಪ್ಯಾರಾಮಿಲ್ಟ್ರಿ ಆಗಿರಲಿ, ಯಾವ ಥರ ಅವರು ಅಲ್ಲಿ ಅರೇಂಜ್ ಮಾಡಿದರೆ ಅದೆಲ್ಲ ನಾವು ತಿಳ್ಕೊಳ್ತೇವೆ. ಒಂದೊಂದು ಸಾರ್ತಿ ತುಂಬಾ ಒನ್ ಸೈಡೆಡ್ ಆಗೋಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಒಂದ್ಸತಿ ಸಿಕ್ಕಾಬಟ್ಟೆ ಮಾಹಿತಿ ಇರೋದ್ರಿಂದ ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ಬಿಡ್ಬೇಕು.
ಅದಕ್ಕೆ ವಿ ಶುಡ್ ಟ್ರೀಟ್ ನ್ಯೂಸ್ ಆಸ್ ಎ ನ್ಯೂಸ್. ಓಕೆ. ನೀವು ಯಾವಾಗ ಅದನ್ನು ಒಂದು ಪ್ರಾಪಗೆಂಡ ಐಟಮ್ ಆಗಿ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ದೆನ್ ಯು ಹ್ಯಾವ್ ಟು ಹೈಲೈಟ್. ಅಂದರೆ ಒಂಥರ ಏನು ಹೇಳಬೇಕು, ಒಂದು ಬಲೂನ್ ಥರ ಅದನ್ನು ಇದನ್ನು ಮಾಡಿಬಿಟ್ಟು ತೋರಿಸ್ಬೇಕಾಗುತ್ತೆ.
ಕರೆಕ್ಟ್ ಕರೆಕ್ಟ್. ಮುಂಚೆ ಎಲ್ಲ ನಮಗೆ ಬ್ರೇಕಿಂಗ್ ನ್ಯೂಸ್ ಅಂದರೆ ಯಾವಾಗಾದರೂ ಅಪರೂಪಕ್ಕೆ ಒಂದು ಸತಿ ಬರೋದು, ಆದರೆ ಇವಾಗ ದಿನಕ್ಕೆ ಒಂದು 20 ಸತಿ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ.
ಹೌದು ಹೌದು ಹೌದು.
ಎಂಥ ವಿಷಯ
ಇಲ್ಲ ನಮಗೂ. ನಾ ನೋಡ್ರಿ, ನೀವು ಬೇಕಾದರೆ ಒಂದು 30 ವರ್ಷದ ಹಿಂದೆ ಇರತಕ್ಕಂಥ ಒಂದು ನ್ಯೂಸ್ ಕಂಟೆಂಟ್ಸ್ನ ನೀವು ನೋಡಿ, ಆವಾಗ ಆ ನ್ಯೂಸ್ಗಳೇ ಹೆಂಗಿರ್ತಿತ್ತು ಅಂದರೆ ನೀವು ಹೆಡ್ಲೈನ್ ಓದಿದ್ರೆ ಸಾಕು, ನಿಮಗೆ ಒಳಗಡೆ ಏನು ಇರ್ಬೋದು ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗೋದು. ಅಂದರೆ ಅಷ್ಟೊಂದು ಚಾಲಾಕಿಯಾಗಿ ಆ ಹೆಡ್ಲೈನ್ಸ್ನ ಇದನ್ನು ಫ್ರೇಮ್ ಮಾಡ್ತಾಯಿದ್ರು. ಈಗ ಆತರ ಇಲ್ಲ. ಅದು
ಇವಾಗ ಹೆಡ್ಲೈನೇ ಒಂದು ಹೇಳತ್ತೆ, ಒಳಗಡೆ
ಒಂದು ಇದಾಗುತ್ತೆ. ಅದೇ ಅದನ್ನ ಏನಂತಂದ್ರೆ ನಾವು ಅದ್ರ ಕ್ಯಾಚಿ ಆಗಿ ಕೊಡಬೇಕು ಅಂತಂದ್ಬಿಟ್ಟು.
ಓಕೆ ಓಕೆ, ನೋಡಿ ಪ್ರಿಯರೇ, ಇಲ್ಲಿಯ ತನಕ ನಾವು ಎಷ್ಟೊಂದು ವಿಷಯಗಳನ್ನು ಮಾತಾಡ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ನೀವು ಭಾವುಕರಾಗಿ ಒಂದು ವ್ಯಕ್ತಿಗೋ, ಒಂದು ಪಕ್ಷಕ್ಕೋ, ಅಥವಾ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೋ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ನೋಡಿ ಮತ ಹಾಕದೆ ಸರಿಯಾದ ರೀತಿಯಲ್ಲಿ ವಿಶ್ಲೇಷಿಸಿ ಯಾವ ಒಂದು ಕ್ಯಾಂಡಿಡೇಟ್ಗೆ ನೀವು ಮತ ಹಾಕಿದ್ರೆ ನಿಮ್ಮ ಜೀವಿತ, ನಿಮ್ಮ ಸಮಾಜ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ನೀವು ಮತ ಹಾಕಿ. ಯಾಕೆಂದರೆ ಈ ಮತ ಹಾಕುವಂಥದ್ದು ನಿಮ್ಮ ಹಕ್ಕು. ನೀವು ಹಾಕುವಾಗ ನೀವು ಹಾಕುವಂಥ ಮತನೂ ಬಹಳ ಪ್ರಾಮುಖ್ಯವಾಗಿರ್ತದೆ. ಅಲ್ಲಿಗೆ
ಇಲ್ಲಿ ಒಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಇದ್ದೀನಿ. ಈಗ ತಾನೆ ಮೊನ್ನೆ ರೀಸೆಂಟಾಗಿ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಅಂತ ಲಿಸ್ಟ್ ಇದು ಮಾಡಿದರು.
ಹೇಳಿ ಹೇಳಿ.
ಅದರಲ್ಲಿ ಫಿನ್ಲ್ಯಾಂಡ್ ಫಸ್ಟ್ ಬಂದಿದೆ. ಎಷ್ಟಿದೆ ಅದು ದೇಶ, ಸಣ್ಣ ಚಿಕ್ಕ ಇದು, ಬಟ್ ಆದರೆ ಪೀಪಲ್ ಲಿವಿಂಗ್ ದೇರ್ ಹ್ಯಾಪಿಯೆಸ್ಟ್ ಇನ್ ದ ವರ್ಲ್ಡ್. ಸೊ ನಮ್ಮ ಭಾರತ ದೇಶ ಇಷ್ಟು ದೊಡ್ಡ ವಿಸ್ತಾರವಾಗಿದೆ, ನಮ್ದು ಯಾಕಿಲ್ಲ
ನೋಡಿ. ಈ ಒಂದು ಪ್ರಶ್ನೆಯ ಮೂಲಕ ನಾವು ಈ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಿಮ್ಮ ಮಾಹಿತಿಗಳನ್ನು ನಮಗೆ ನೀವು ಕರೆ ಮೂಲಕ ತಿಳಿಸಬಹುದು. 9902606453 ನಮ್ಮ ಇಮೇಲ್ info@fibaonline.org. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.